ಭೂಪಾಲ್ ನಗರವು ಮಧ್ಯಪ್ರದೇಶದ ರಾಜಧಾನಿಯಾಗಿದ್ದು ಇದು ಇತಿಹಾಸ ಪ್ರಸಿದ್ಧವಾದ ನಗರವಾಗಿದೆ. ಈ ನಗರವನ್ನು ಭೂಪಾಲ ಎಂಬ ಪ್ರಸಿದ್ಧ ರಾಜನೊಬ್ಬ ಕಟ್ಟಿರಬಹುದೆಂಬ ನಂಬಿಕೆ ಇತಿಹಾಸದಲ್ಲಿ ನಾವು ಕಾಣಬಹುದಾಗಿದೆ. ಹಾಗೂ ಕಾಳಿದಾಸರಂಥ ಪ್ರಸಿದ್ಧ ಕವಿ ಈ ನಗರದ ಹಿರಿಮೆಗೆ ಕಾರಣರಾಗಿರುತ್ತಾರೆ. ಭಾರತದಲ್ಲೇ ಅತ್ಯಂತ ಸುಂದರವಾದ ನಗರಗಳಲ್ಲಿ ಒಂದಾದ ಭೂಪಾಲ್ ನಗರವು ಪ್ರವಾಸಿಗರ ಸ್ವರ್ಗವೆಂದೇ ಕರೆಯಲ್ಪಡುವುದು. ಇಲ್ಲಿ ನೋಡಬಹುದಾದಂಥ ಪ್ರಸಿದ್ಧ ಸ್ಥಳಗಳಲ್ಲಿ ಒಂದು ಭೀಮ್ಬೆಟ್ಕ. ಅಲ್ಲಿ ಆದಿಮಾನವರುಗಳು ವಾಸಿಸುತ್ತಿದ್ದ ಗುಹೆಗಳು ಹಾಗೂ ಅಲ್ಲಿ ಅವರುಗಳು ಬಿಡಿಸಿದಂತಹ ಚಿತ್ರಗಳನ್ನು ಇಂದಿನ ದಿನಕ್ಕೂ ನಾವು ನೋಡಬಹುದಾಗಿದೆ. ಇದಲ್ಲದೆ ಇತರ ಪ್ರವಾಸಿ ಸ್ಥಳಗಳಾದ ಲಕ್ಷ್ಮೀನಾರಾಯಣ ದೇವಾಲಯ ಅಥವಾ ಬಿರ್ಲಾ ಮಂದಿರ್, ಖಾಲಿಘಾಟ್, ಗುಫಾ ಮಂದಿರ್, ಒಂದು ಜೈನ ದೇವಾಲಯ ಹಾಗೂ ಮುಗಲರ ಆಳ್ವಿಕೆಯಲ್ಲಿ ಕಟ್ಟಿರುವ ಹಲವಾರು ಪ್ರಸಿದ್ಧ ಮಸೀದಿಗಳನ್ನು ಸಹ ನಾವು ನೋಡಬಹುದಾಗಿದೆ. ಆದರೆ ಇಂದಿನ ದಿನ ಭೂಪಾಲ್ ನಗರವು ಒಂದು ಕೆಟ್ಟ ದುರಂತಕ್ಕೆ ಸಿಲುಕಿ ಬಳಲುತ್ತಿದೆ. ಅದೇ ಈ ಅನಿಲ ದುರಂತ. 28 ವರ್ಷಗಳ ಹಿಂದೆ 1984 ಡಿಸೆಂಬರ್ 3 ನಡೆದ ಈ ಘಟನೆ ಪ್ರಪಂಚದಲ್ಲೇ ಅತ್ಯಂತ ಭಯಾನಕವಾದ ದುರಂತವೆಂದರೆ ತಪ್ಪಾಗಲಾರದು. ಭೂಪಾಲ್ ನಗರದ ಮಧ್ಯಭಾಗದಲ್ಲಿ ಸ್ಥಾಪಿಸಲ್ಪಟ್ಟಿದ್ದ ಕೀಟನಾಶಕ ರಾಸಾಯನಿಕ ಪದಾರ್ಥವನ್ನು ತಯಾರಿಸುವ ಒಂದು ಕಾರ್ಖಾನೆಯಿಂದ ಹೊರಬಂದ ಅಪಾಯಕಾರಿ ಅನಿಲ ಈ ಘಟನೆಗೆ ಕಾರಣವಾಗಿದೆ. ದುರಂತಕ್ಕೆ ಕಾರಣವಾದ ಅಂಶಗಳು: ಆ ಕಾರ್ಖಾನೆಯಿಂದ ಹೊರಬಂದ ಸುಮಾರು 42 ಟನ್ಗಳಷ್ಟು ಅಪಾಯಕಾರಿ ಮೀಥೇಲ್ ಐಸೋಸೈನೇಟ್ MIC ಅನಿಲದಿಂದಾಗಿ ಸುಮಾರು 5,20,000 ಜನರಿಗೆ ತೊಂದರೆ ಉಂಟಾಗಿದೆ. MIC ಅನಿಲವು ಬಹಳ ಅಪಾಯಕಾರಿ ಹಾಗೂ ಪರಿಣಾಮಕಾರಿಯಾದ ಒಂದು ರಾಸಾಯನಿಕ ಕಚ್ಚಾ ವಸ್ತುವಾಗಿದ್ದು ಇದನ್ನು ಆ ಕಾರ್ಖಾನೆಯಲ್ಲಿ ಕೀಟನಾಶಕ ಪದಾರ್ಥ ತಯಾರಿಕೆಯಲ್ಲಿ ಉಪಯೋಗಿಸುತ್ತಿದ್ದರು. ಆ MIC ಅನಿಲದೊಂದಿಗೆ ನೀರು ಮಿಶ್ರಣಗೊಂಡಾಗ ಅತ್ಯಂತ ತೀವ್ರ ಮಟ್ಟದಲ್ಲಿ ಉಷ್ಣತೆ ಉಂಟಾಗಿ ಒತ್ತಡ ಹೆಚ್ಚಾಯಿತು. ಈ ಒತ್ತಡದಿಂದಾಗಿ ಶೇಖರಿಸಿಟ್ಟಿದ್ದ ಟ್ಯಾಂಕ್ಗಳಿಂದ MIC ಅನಿಲವು ಹೊರಬಂದು ಕಾರ್ಖಾನೆಯ ಹೊರಭಾಗಕ್ಕೆ, ಅಂದರೆ ಜನರು ವಾಸಿಸುತ್ತಿದ್ದ ಪ್ರದೇಶದ ಕಡೆಗೆ ಹರಡಲ್ಪಟ್ಟಿತು. ಆ ಕಾರ್ಖಾನೆಯಲ್ಲಿ ಆಗ ಯಾವುದೇ ರೀತಿಯ ಎಚ್ಚರಿಕೆ ಸೂಚಿಸುವ ಯಂತ್ರಗಳು ಇರದಿದ್ದ ಕಾರಣ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಜನರಿಗೆ ಈ MIC ಅನಿಲದ ಸೋರಿಕೆ ಹಾಗೂ ಅದರಿಂದ ಉಂಟಾಗಬಹುದಾದ ಅಪಾಯದ ತೀವ್ರತೆ ಬಗ್ಗೆ ಮಾಹಿತಿ ದೊರಕಲು ಸಾಧ್ಯವಾಗಲಿಲ್ಲ. ಸುಮಾರು 30 ಮೀಟರ್ ಎತ್ತರದ ಒಂದು ಚಿಮಣಿಯಿಂದ ಹೊರಬಂದ MIC ಅನಿಲವು ನಗರ ಪ್ರದೇಶದ ಕಡೆಗೆ ಹರಡಿತು ಹಾಗೂ ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗಿದ್ದು ಮತ್ತು MIC ಅನಿಲದ ಸಾಂದ್ರತೆ ಕೂಡ ಹೆಚ್ಚಾಗಿದ್ದ ಕಾರಣ ಅದು ಭೂಮಿಯ ಮಟ್ಟಕ್ಕೆ ಸಮೀಪದಲ್ಲೇ ಸಂಚರಿಸತೊಡಗಿತು. ಇದರಿಂದಾಗಿ ಸುತ್ತಮುತ್ತಲಿನ ನಿವಾಸಿಗರಿಗೆ MIC ಅನಿಲದ ಅಪಾಯದಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಈ ಕಾರ್ಖಾನೆಯಲ್ಲಿ ಕಾರ್ಬರಿಲ್ ಎಂಬ ಒಂದು ಕೀಟನಾಶಕ ಪದಾರ್ಥವನ್ನು ತಯಾರಿಸಿ ಅದನ್ನು ಸೆವಿನ್ ಎಂಬ ಹೆಸರಿನಲ್ಲಿ ಮಾರಾಟ ಮಾಡುತ್ತಿದ್ದರು. ಆ ಕೀಟನಾಶಕ ಪದಾರ್ಥ ತಯಾರಿಕೆಯಲ್ಲಿ MIC ಮೀಥೈಲ್ ಐಸೋಸೈನೇಟ್ ಅನಿಲವನ್ನು ಮಧ್ಯಂತರ ಕಚ್ಚಾ ವಸ್ತುವಾಗಿ ಕಂಪನಿಯಲ್ಲಿ ಉಪಯೋಗಿಸುತ್ತಿದ್ದರು. ಏಕೆಂದರೆ MIC ಅನಿಲವು ಬಹಳ ಅಪಾಯಕಾರಿ ಹಾಗೂ ಪರಿಣಾಮಕಾರಿಯಾದ ವಸ್ತುವಾಗಿದ್ದರೂ ಕೂಡ ಅದು ಬಹಳ ಕಡಿಮೆ ಬೆಲೆಗೆ ಸಿಗುತ್ತಿತ್ತು. ಆದ್ದರಿಂದ ಕಂಪನಿಯು ತನ್ನ ವೈಯಕ್ತಿಕ ಬೆಳವಣಿಗೆಗೋಸ್ಕರ ಹಾಗೂ ಖರ್ಚುಗಳನ್ನು ಕಡಿಮೆ ಮಾಡುವ ಉದ್ದೇಶದಿಂದಾಗಿ MIC ಅನಿಲವನ್ನು ಬಹಳ ದೊಡ್ಡ ದೊಡ್ಡ ಟ್ಯಾಂಕ್ಗಳಲ್ಲಿ ಶೇಖರಿಸಿಟ್ಟು ಉಪಯೋಗಿಸುತ್ತಿದ್ದರು. ಭೂಪಾಲ್ನಲ್ಲಿ ನೆಲೆಸಿದ್ದ ಆ ಕಂಪನಿಯಲ್ಲಿ ಪುರಾತನ ಕಾಲದ ತಂತ್ರಜ್ಞಾನದ ಬಳಕೆ, ಕಡಿಮೆ ದರ್ಜೆಯ ಯಂತ್ರಗಳು ಹಾಗೂ ಉನ್ನತ ಶ್ರೇಣಿಯ ಸಂರಕ್ಷಣಾ ಕಾರ್ಯಾಚರಣೆಗಳು ಬಳಕೆಯಲ್ಲಿ ಇಲ್ಲದಿದ್ದರಿಂದ ಈ ದುರ್ಘಟನೆ ನಡೆದಿದೆ. ಈ ದೊಡ್ಡ ದುರಂತಕ್ಕೂ ಮುನ್ನ ಹಲವಾರು ಸಣ್ಣ ಪುಟ್ಟ ಘಟನೆಗಳು ಆ ಕಂಪನಿಯಲ್ಲಿ ನಡೆದು ಕೆಲವರಿಗೆ ಅದರಿಂದ ತೊಂದರೆಗಳು ಉಂಟಾಗಿದ್ದರೂ ಕೂಡ ಕಾರ್ಖಾನೆಯ ಮಾಲೀಕರ ನಿರ್ಲಕ್ಷ್ಯದಿಂದಾಗಿ ಇಂತಹ ಒಂದು ದೊಡ್ಡ ದುರಂತ ನಡೆದು ಹೋಗಿದೆ. ಅಂತಾರಾಷ್ಟ್ರೀಯ ಕಂಪನಿಗಳು ಭಾರತಕ್ಕೆ ಬಂದು ನೆಲೆಸುವ ಕಾರಣಗಳೇನೆಂದರೆ, ಬಹಳ ಸುಲಭವಾಗಿ ಕಡಿಮೆ ಸಂಬಳಕ್ಕೆ ಎಷ್ಟೇ ಕಷ್ಟವಾದ ಕೆಲಸವಾದರೂ ಕೂಡ ಯಾವುದೇ ನಿರೀಕ್ಷೆಗಳಿಲ್ಲದೆ ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡಲು ಕಾರ್ಮಿಕರು ತಯಾರಾಗಿರುತ್ತಾರೆ. ಮುಂದುವರೆದ ರಾಷ್ಟ್ರಗಳಲ್ಲಿ ಇದೇ ಕೆಲಸಕ್ಕೆ ಸುಮಾರು 4 ಪಟ್ಟು ಹೆಚ್ಚು ಸಂಬಳ ನಿರೀಕ್ಷೆ ಮಾಡುವ ಕಾರ್ಮಿಕರಿರುವುದರಿಂದ ಆ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡುವ ಉದ್ದೇಶದಿಂದಾಗಿ ಅಂತಾರಾಷ್ಟ್ರೀಯ ಕಂಪನಿಗಳು ಮುಂದುವರಿಯುತ್ತಿರುವ ರಾಷ್ಟ್ರಗಳ ಕಡೆಗೆ ವಲಸೆ ಬಂದು ತಮ್ಮ ಕಾರ್ಖಾನೆಗಳನ್ನು ಸ್ಥಾಪಿಸುತ್ತಾರೆ. ಈ ರೀತಿ ಮಾಡುವುದರಿಂದ ಕಂಪನಿಗಳಿಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಭೂಪಾಲ್ನಲ್ಲಿ ನೆಲೆಸಿದ್ದ ಈ ಕಾರ್ಖಾನೆಯಲ್ಲಿಯೂ ಕೂಡ ಇದೇ ರೀತಿ ಲಾಭ ಹೆಚ್ಚು ಪಡೆಯುವ ಉದ್ದೇಶದಿಂದಾಗಿ 1980 1984 ನಡುವೆ MIC ಯಂತ್ರಗಳನ್ನು ನೋಡಿಕೊಳ್ಳುತ್ತಿದ್ದ ಕಾರ್ಮಿಕರ ಸಂಖ್ಯೆ 12-6 ಇಳಿಸಲಾಯಿತು. ಹಾಗೂ ಸಂರಕ್ಷಣಾ ಕಾರ್ಯಾಚರಣೆ ತರಬೇತಿಯ ಅವಧಿಯಲ್ಲಿಯೂ ಕೂಡ ವೆಚ್ಚ ಕಡಿಮೆ ಮಾಡುವ ಉದ್ದೇಶದಿಂದಾಗಿ 6 ನಡೆಯಬೇಕಾದ ತರಬೇತಿಯನ್ನು ಬರೇ 15 ಇಳಿಸಿದ್ದು ಕಂಪನಿಯ ಮಾಲೀಕರ ನಿರ್ಲಕ್ಷ್ಯವನ್ನು ತೋರಿಸುತ್ತದೆ. ಹಾಗೂ ಸರ್ಕಾರದಿಂದ ಈ ರೀತಿಯಾದ ಒಂದು ಅಪಾಯಕಾರಿ ಕಾರ್ಖಾನೆ ಬಂದು ನೆಲೆಸಿ ಸುತ್ತಮುತ್ತಲಿನ ಪ್ರದೇಶದ ನಿವಾಸಿಗರಿಗೆ ತೊಂದರೆಗಳುಂಟಾಗಬಹುದೆಂಬ ಅರಿವು ಇದ್ದರೂ ಸಹ ಅನುಮತಿಯನ್ನು ನೀಡಿರುವುದು ಸರ್ಕಾರಿ ಕರ್ಮಚಾರಿಗಳ ನಿರ್ಲಕ್ಷ್ಯವನ್ನು ಸಹ ಇಲ್ಲಿ ಕಾಣಬಹುದಾಗಿದೆ. 1978 ಕೆಲ ಮುನಿಸಿಪಾಲ್ ಸದಸ್ಯರು ಈ MIC ಘಟಕದ ಸ್ಥಾಪನೆಯನ್ನು ವಿರೋಧಿಸಿದಾಗ ಇದರಿಂದಾಗಬಹುದಾದ ಅಪಾಯಗಳ ಪಟ್ಟಿ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದರೂ ಸಹ ಸರ್ಕಾರ ಇದರ ಬಗ್ಗೆ ಗಮನ ಕೊಡದೆ ಕಾರ್ಖಾನೆಯ ಸ್ಥಾಪನೆಗೆ ಅನುಮತಿ ನೀಡಿತು. ಏಕೆಂದರೆ ಇದರಿಂದಾಗಿ ಸರ್ಕಾರದ ಖಜಾನೆ ತುಂಬುವುದೆಂದು ಹಾಗೂ ಭೂಪಾಲ್ ನಗರದ ನಾಗರಿಕರಿಗೆ ಕೆಲಸದ ಅವಕಾಶಗಳು ಹೆಚ್ಚಾಗಿ ಸಿಗುವುದೆಂಬ ನಂಬಿಕೆಯಿಂದ ಸರ್ಕಾರ ಈ ರೀತಿ ಕ್ರಮ ಜಾರಿಗೆ ತಂದಿತು. ಅನಿಲ ಸೋರಿಕೆಯಿಂದಾದ ಪರಿಣಾಮಗಳು 1984 December 2 and 3 ಮಧ್ಯರಾತ್ರಿಯಲ್ಲಿ ನಡೆದ ಈ ಭಯಾನಕವಾದ ಘಟನೆಯಿಂದಾಗಿ ತಕ್ಷಣವೇ 3,000 ಜನರು ನಿಧನ ಹೊಂದಿದರು. ಈ ಘಟನೆ ನಡೆದು 1 8,000 ಹೆಚ್ಚು ಜನರು MIC ಅನಿಲದ ಪರಿಣಾಮದಿಂದಾಗಿ ನಿಧನ ಹೊಂದಿದ್ದಾರೆ. MIC ಅನಿಲ ಸೋರಿಕೆಯಿಂದಾಗಿ ಇದರ ನೇರ ಪರಿಣಾಮ 500,000 ಹೆಚ್ಚು ಜನರಿಗೆ ಅನೇಕ ರೀತಿಯಲ್ಲಿ ತೊಂದರೆಗಳುಂಟಾಗಿರುತ್ತದೆ. ಇಷ್ಟೇ ಅಲ್ಲದೆ ಇದರಿಂದಾಗಿ ಪರಿಸರಕ್ಕೂ ಕೂಡ ಹಾನಿ ಉಂಟಾಗಿರುತ್ತದೆ. MIC ಅನಿಲವನ್ನು ಸೇವಿಸಿದ ಜನರಿಗೆ ಉಂಟಾಗಬಹುದಾದಂಥ ಕೆಲ ಪರಿಣಾಮಗಳೇನೆಂದರೆ ಕೆಮ್ಮು, ಎದೆನೋವು, ತೀವ್ರ ಮಟ್ಟದಲ್ಲಿ ಉಸಿರಾಟಕ್ಕೆ ತೊಂದರೆ, ಹೊಟ್ಟೆ ನೋವು, ಕಣ್ಣು ಕೆಂಪಗಾಗುವಿಕೆ, ಮೂರ್ಛೆ ರೋಗದ ಸಾಧ್ಯತೆ, ಹೃದಯಾಘಾತ ಮತ್ತು ಸಾವು. ಈ ಅನಿಲದ ಸೋರಿಕೆಯಿಂದಾದ ಮತ್ತೊಂದು ಪರಿಣಾಮವೇನೆಂದರೆ ಆ ಸಮಯದಲ್ಲಿ ಜನಿಸಿದ ಮಕ್ಕಳಿಗೆ ಹಲವಾರು ಜನ್ಮ ಸಂಬಂಧಿತ ಕಾಯಿಲೆಗಳು ಹಾಗೂ ಬುದ್ಧಿಮಾಂದ್ಯತೆ, ಆಸ್ಮಾ ರೀತಿಯ ಕಾಯಿಲೆಗಳು, ಕ್ಯಾನ್ಸರ್ ಮತ್ತು ಈ ರೀತಿಯ ಹಲವಾರು ಗಂಭೀರ ಸಮಸ್ಯೆಗಳಿಂದ ಅಲ್ಲಿಯ ಜನರು ನರಳುತ್ತಿದ್ದಾರೆ. ಈ ದುರ್ಘಟನೆ ನಡೆದು 28 ಸಹ ಇಂದಿಗೂ ಆ ಪ್ರದೇಶದಲ್ಲಿ ಹಲವಾರು ಟನ್ಗಳಷ್ಟು ಅಪಾಯಕಾರಿ ರಾಸಾಯನಿಕ ಪದಾರ್ಥಗಳು ಅಲ್ಲಿಯ ಪರಿಸರವನ್ನು ನಾಶ ಮಾಡುತ್ತಿದ್ದು ಭೂಮಿಯ ಗುಣಮಟ್ಟ ಮತ್ತು ಅಂತರ್ಜಲ ಸಂಪನ್ಮೂಲವನ್ನು ಸಹ ನಾಶ ಮಾಡಿದೆ. ಕೆಲ ತಜ್ಞರು ನಡೆಸಿದ ಸಮೀಕ್ಷೆ ಪ್ರಕಾರ MIC ಅನಿಲದೊಂದಿಗೆ ಮತ್ತಿತರ ಕೆಲವು ಅನಿಲಗಳು ಮಿಶ್ರಣಗೊಂಡು ಹರಡಿರಬಹುದೆಂಬ ಶಂಕೆ ವ್ಯಕ್ತಪಡಿಸಿದ್ದಾರೆ. ಅವು ಯಾವುದೆಂದರೆ ಕ್ಲೋರಿನ್, ಮೊನೋಮಿಥೆಲಾಮಿನ್, ಫಾಸ್ಜೀನ್, ಕಾರ್ಬನ್ ಟೆಟ್ರಾಕ್ಲೋರೈಡ್, ಹೈಡ್ರೋಜನ್ ಕ್ಲೋರೈಡ್, ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್ ಸೈನೈಡ್. ಈ ರೀತಿಯಾದಂತಹ ಬಹಳ ಅಪಾಯಕಾರಿ ಹಾಗೂ ಪರಿಣಾಮಕಾರಿಯಾದ ಅನಿಲಗಳು ಇಂದಿಗೂ ಸಹ ಕಾರ್ಖಾನೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವ್ಯಾಪಕವಾಗಿ ಸೇರಿಕೊಂಡಿದ್ದು ಅದನ್ನು ಸರಿಪಡಿಸುವ ನೇರ ಹೊಣೆ ಕಾರ್ಖಾನೆಯ ಮಾಲೀಕರು ಹಾಗೂ ಸರ್ಕಾರದಾಗಿರುತ್ತದೆ. ಈ ದಾರುಣ ಘಟನೆ ನಡೆದು 28 ಸಹ ಸರ್ಕಾರದಿಂದ ಪೀಡಿತರಿಗೆ ಸಿಗಬೇಕಾದ ನ್ಯಾಯ ದೊರಕಿಲ್ಲ. ಪೀಡಿತರಲ್ಲಿ 3 ಬಡ ಜನಾಂಗಕ್ಕೆ ಸೇರಿದ್ದು ಘಟನೆಯ ನಂತರ ಅವರುಗಳಿಗೆ ಸವಲತ್ತು, ಹಣಕಾಸಿನ ಸಹಾಯ, ಔಷಧೋಪಚಾರಗಳು, ನೌಕರಿಯ ಅವಕಾಶಗಳು ಇವೆಲ್ಲವೂ ಸರ್ಕಾರದಿಂದ ಸರಿಯಾದ ಸಮಯದಲ್ಲಿ ಪ್ರಮಾಣದಲ್ಲಿ ಸಿಗದಿದ್ದ ಕಾರಣ ಅವಕಾಶ ವಂಚಿತರಾಗಿ ಇಂದಿಗೂ ಸಹ ನ್ಯಾಯಕ್ಕಾಗಿ ಜನರು ಹೋರಾಡುತ್ತಿದ್ದಾರೆ. ಭೂಪಾಲ್ನಲ್ಲಿ ನಡೆದ ಈ ಘಟನೆಯ ನಂತರ ಭಾರತದಲ್ಲಿ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಕೋಟ್ಯಾಂತರ ಜನರು ಈ ಘಟನೆಯನ್ನು ವಿರೋಧಿಸಿ ಉಗ್ರ ಹೋರಾಟ ನಡೆಸಿದ್ದಾರೆ. 1985 ಸರ್ಕಾರವು ಜನರ ಪರವಾಗಿ ಆ ಕಾರ್ಖಾನೆಯ ಮಾಲೀಕರ ವಿರುದ್ಧ ನ್ಯಾಯಾಲಯದಲ್ಲಿ ಒಂದು ಸಿವಿಲ್ ಕೇಸ್ ದಾಖಲು ಮಾಡಿದ್ದರೂ ಸಹ ಪೀಡಿತರಿಗೆ ಸಿಗಬೇಕಾದ ನಿಗದಿತ ಧನ ಸಹಾಯವನ್ನು ಪಡೆಯುವುದಕ್ಕೆ ಸಾಧ್ಯವಾಗಲಿಲ್ಲ. ದುರಂತಕ್ಕೆ ಸಿಲುಕಿ ನರಳುತ್ತಿರುವ ಅಮಾಯಕ ಜನರು, ಇತರ ಭೂಪಾಲ್ ನಿವಾಸಿಗರು, ಸಾಮಾಜಿಕ ಕಾರ್ಯಕರ್ತರು, ಮತ್ತಿತರೆ ಸಂಘ ಸಂಸ್ಥೆಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಇವರೆಲ್ಲರೂ ಇಂದಿಗೂ ಕೂಡ ತಮ್ಮ ಹೋರಾಟವನ್ನು ನಡೆಸುತ್ತಾ ಬಂದಿದ್ದರೂ ಸಹ ನೊಂದ ಜನರಿಗೆ ಸಂಪೂರ್ಣವಾಗಿ ಪರಿಹಾರ ದೊರಕಿಸಿಕೊಡಲು ಸಾಧ್ಯವಾಗಲಿಲ್ಲ. ಆದರೆ ನಮ್ಮ ದೇಶದಲ್ಲಿ ಇರುವ ಹಲವಾರು ಕಾರ್ಖಾನೆಗಳಲ್ಲಿ ಮಾಲೀಕರ ನಿರ್ಲಕ್ಷ್ಯತನ, ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡುವ ಉದ್ದೇಶ ಹಾಗೂ ನಮ್ಮ ದೇಶದ ಕಾನೂನಿನಲ್ಲಿ ಇರುವ ಲೋಪದೋಷಗಳಿಂದಾಗಿ ಇಂತಹ ದುರ್ಘಟನೆಗಳು ಸಂಭವಿಸುತ್ತದೆ. ಈ ರೀತಿ ಘಟನೆಗಳು ಮರುಕಳಿಸಬಾರದೆಂದರೆ ಸರ್ಕಾರವು ನಮ್ಮ ಕಾನೂನಿನಲ್ಲಿ ಇರುವ ಲೋಪದೋಷಗಳನ್ನು ಗುರುತಿಸಿ ಅದನ್ನು ಸರಿಪಡಿಸಿ ಶಿಸ್ತಿನ ಕ್ರಮ ಜಾರಿಗೆ ತರುವುದಲ್ಲದೆ ಇಂತಹ ದುರ್ಘಟನೆಗಳಿಗೆ ಕಾರಣರಾದವರಿಗೆ ಶಿಕ್ಷೆ ಕೊಡಿಸುವುದರಲ್ಲಿ ಯಶಸ್ವಿ ಆಗಬೇಕು. ಒಂದು ರಾಸಾಯನಿಕ ಕಾರ್ಖಾನೆ ಸ್ಥಾಪಿಸುವ ಮುನ್ನ ಸೂಕ್ತವಾದ ತಂತ್ರಜ್ಞಾನದ ಬಳಕೆ, ಸೂಕ್ತ ಸ್ಥಳದ ಆಯ್ಕೆ ಹಾಗೂ ಉನ್ನತ ಮಟ್ಟದ ಸಂರಕ್ಷಣಾ ಕಾರ್ಯಾಚರಣೆಗಳ ಬಳಕೆ ಮತ್ತು ಇತರ ಮಾಹಿತಿಗಳನ್ನು ಸಂಗ್ರಹಿಸಿ ಸ್ಥಾಪಿಸುವುದು ಕ್ಷೇಮ. ಸಾಧ್ಯವಾದರೆ ಇಂತಹ ರಾಸಾಯನಿಕ ಕಾರ್ಖಾನೆಗಳು ನಗರ ಪ್ರದೇಶದಿಂದ ದೂರ, ಅಂದರೆ ಜನರಿಗೆ, ಪ್ರಾಣಿ ಪಕ್ಷಿಗಳಿಗೆ ಮತ್ತು ಪರಿಸರಕ್ಕೆ ತೊಂದರೆ ಉಂಟಾಗದಿರುವ ಸ್ಥಳವನ್ನು ಆಯ್ಕೆ ಮಾಡುವುದು ಸೂಕ್ತ. ಕಾರ್ಖಾನೆಯ ವತಿಯಿಂದ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ಆರೋಗ್ಯ ತಪಾಸಣೆ, ಮಕ್ಕಳಿಗೆ ಶಿಕ್ಷಣ ಮತ್ತಿತರ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು. ಒಂದು ವೇಳೆ ಇಂತಹ ದುರ್ಘಟನೆಗಳು ನಡೆದು ಹೋದರೆ ತಕ್ಷಣವೇ ಕಾರ್ಖಾನೆಯ ವತಿಯಿಂದ ಅದರ ಅಪಾಯದ ಪ್ರಮಾಣವನ್ನು ಕಡಿಮೆ ಮಾಡುವ ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕು. ಸುತ್ತಮುತ್ತಲಿನ ಪ್ರದೇಶದ ನಿವಾಸಿಗರಿಗೆ ಸೂಕ್ತ ಮಾಹಿತಿಯನ್ನು ನೀಡಿ ಅವರುಗಳನ್ನು ಅಪಾಯದಿಂದ ಪಾರು ಮಾಡುವ ಜವಾಬ್ದಾರಿ ಕಾರ್ಖಾನೆಯ ಮಾಲೀಕರದಾಗಿರುತ್ತದೆ. ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿ ನಗರಗಳಲ್ಲಿ ನಡೆದ ದುರಂತ ಮತ್ತು ಭೂಪಾಲ್ನ ಈ ಅನಿಲ ದುರಂತ, ಇಂತಹ ಘಟನೆಗಳಿಂದಾಗಿ ಲಕ್ಷಾಂತರ ಅಮಾಯಕ ಜನರ ಪ್ರಾಣಹಾನಿಯಾಗಿದ್ದು ಮುಂದಿನ ಪೀಳಿಗೆಗೂ ಇದರ ಅಪಾಯ ತಪ್ಪಿದ್ದಲ್ಲ. ಇನ್ನೊಮ್ಮೆ ಇಂತಹ ಘಟನೆಗಳು ಮರುಕಳಿಸಬಾರದೆಂಬ ಆಶಯ ನಮ್ಮದಾಗಿರುತ್ತದೆ. ಧನ್ಯವಾದಗಳು.